ಶಿವೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಅದೇತಾಪತ್ರಯಾಪಹಂ ವಿದ್ಯಾಸಿದ್ಧಾಂತದುದ್ಧಾಂತ ವಿಧ್ವಂಸನ ವಿಚಕ್ಷಣ ದೇತೀರ್ಥ ಚತನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಕಲ್ಪೋಯಂ ಪ್ರತ್ಯರ್ಥಿ ಹಿತಕೇಸರಿ ವ್ಯಾಸತೀರ್ಥ ಉರುಭೂಯಾತ್ ಅಸ್ಮೃಷ್ಟಾತ್ ಸಿದ್ಧಯೇ ತಪೋ ವಿದ್ಯಾವಿರಕ್ತಿಯಾದಿ ತದ್ಭುನೌಕಾಕರಾನಹಂ ವಾದಿರಾಜ ಗುರೂನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಮ ಆಪ್ತಿ ಸ್ಮರೇ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಿಯಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಶಿವಸ್ತುತಿ ಇದರ ಅರ್ಥಾನುಸಂಧಾನವನ್ನು ಮಾಡ್ತಾ ಬಂದಿದ್ದೀವಿ. ಇದು ನಾವು ನೋಡಿದಂತೆ ಪೃಥ್ವಿ ಛಂದಸ್ಸಿನಲ್ಲಿ ಇರುವಂಥದ್ದು. ಜ ಸ ಜ ಸ ಯ ಆಮೇಲೆ ಲಘು ಗುರು, ಹೀಗೆ 17 ಅಕ್ಷರಗಳು ಪಾದಕ್ಕೆ. ಅತ್ಯಷ್ಟಿ ಅಂತ ಕರೀತಾರೆ ಇದನ್ನು. ಅತ್ಯಷ್ಟಿಯಲ್ಲಿ ಪೃಥ್ವಿ ಛಂದಸ್ಸು. ಈ ಶಿವಸ್ತುತಿಯಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ 5ನೇ ಶ್ಲೋಕ ಅದನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಆ ಅರ್ಧದೇವರನ್ನು ಸ್ತೋತ್ರ ಮಾಡುವಾಗ ವಿಮುಕ್ತಿ ಪರಮಾಧ್ವನಾಂ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮವೇದಿನೋ ಜಗತಿ ವಾಮದೇವಾದಯ ಕಥಂಚಿದುಪಶಿಕ್ಷಿತ ಭಗವತೈವ ಸಂವಿದ್ರತೆ ವಯಂ ತು ವಿರಳಾಂತರಾಃ ಕಥಮುಮೇಶ ತನ್ಮನ್ಮಹೆ ಅಂಥೇಳಿ, ಉಮೇಶ ಉಮಾಪತಿಯಾದ ರುದ್ರದೇವರೇ ಗೌರಿಪತಿಯೇ ಅಂತ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ವಿಮುಕ್ತಿ ಪರಮಾಧ್ವನಾಂ ಅಂತೇಳಿ, ವಿಮುಕ್ತಿಗಾಗಿ ವಿಮುಕ್ತೇ ಪರಮ ಅಧ್ವನಾಂ ಅಂತೇಳಿ. ಅಧ್ವ ಅಂದ್ರೆ ಮಾರ್ಗ ಅಂತ ಸಂಸ್ಕೃತದಲ್ಲಿ. ಅಧ್ವ ಶಬ್ದಕ್ಕೆ ಮಾರ್ಗ, ದಾರಿ ಅಂತೇಳಿ. ವಿಮುಕ್ತಿಗೆ ಪರಮ ಮಾರ್ಗವಾಗಿರುವಂಥದ್ದು ಅಂತೇಳಿ, ಅಂದ್ರೆ ಮೋಕ್ಷಕ್ಕೆ ದಾರಿ ತೆರೆಯುವಂಥದ್ದು ಅಂತೇಳಿ. ಇಲ್ಲಿ ಷಡ್ ಅಧ್ವನಾಂ ಆಸ್ಪದಂ ಅನ್ವಯ ಹೇಗಂದ್ರೆ, ವಿಮುಕ್ತಿ ಪರಮಾಧ್ವನಾಂ ಷಡಧ್ವನಾಂ ಆಸ್ಪದಂ ತವ ಪದಂ ನಿಗಮವೇದಿನಃ ವಾಮದೇವಾದಯ ಜಗತಿ ಸಂವಿದ್ರತೆ ಭಗವತಾ ಏವ ಕಥಂಚಿತ್ ಉಪಶಿಕ್ತ ಏ ಸಂವಿದ್ರತೆ ವಯಂ ತು ವಿರಳಾಂತಕಃ ಕಥಂ ತನ್ಮನ್ಮಹೇ ಅಂಥೇಳಿ ಅನ್ವಯ ಹೀಗೆ. ಇಲ್ಲಿ ವಿಮುಕ್ತಿಗೆ ದಾರಿಯಾದ 6 ಮಾರ್ಗಗಳು ಅಂದರೆ ಷಡ್ದರ್ಶನಗಳು ಅಂತ ನಾವು ಪ್ರಪಂಚದಲ್ಲಿ ಪ್ರಚಲಿತವಾಗಿರುವಂಥದ್ದು 6 ದರ್ಶನಗಳಿವೆ. ಆ ಪ್ರಚಲಿತವಾಗಿ ಅಂದರೆ ಪಾಪ್ಯುಲರ್ ಆಗಿರುವಂತಹ ಆ 6 ದರ್ಶನಗಳು ಹೆಸರುಗಳು ಹೀಗಿದೆ. ಇದು ಪ್ರಚಲಿತವಾಗಿರುವಂಥದ್ದು ನ್ಯಾಯ ದರ್ಶನ ಅಂತೇಳಿ. ಆ ನ್ಯಾಯ ದರ್ಶನ ಗೌತಮ ಋಷಿಗಳು ಮಾಡಿರುವಂಥದ್ದು. ವೈಶೇಷಿಕ ದರ್ಶನ ಕಾಣಾದ ಋಷಿ ಮಾಡಿರುವಂಥದ್ದು. ಅದಾದ ಮೇಲೆ ಸಾಂಖ್ಯ ದರ್ಶನ ಕಪಿಲ. ಇಲ್ಲಿ ಕಪಿಲ ಅಂತ ಹೇಳಿದಾಗ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ, ಆದರೆ ಅದೇ ಹೆಸರಿನಲ್ಲಿರುವಂತಹ ಇನ್ನೊಬ್ಬ ಋಷಿ ಕಪಿಲ ಅನ್ವ, ಅದೇ ಹೆಸರಿರುವ ಋಷಿ ಇದ್ದಾನೆ. ಅವನು ಮಾಡಿದ ಸಾಂಖ್ಯ ಅದು ನಿರೀಶ್ವರ ಸಾಂಖ್ಯ ಅಂತ ಇರುವಂಥದ್ದು. ಆ ಕಪಿಲ ಮಾಡಿದ ಆ ಸಾಂಖ್ಯ ಯಾವುದಿದೋ ಅದು ನಾವು ಒಪ್ಪುವಂಥದ್ದಲ್ಲ, ಯಾಕಂದ್ರೆ ಭಗವಂತ ಇಲ್ಲ ಅಂತ ಹೇಳುವಂತಹ ಸಾಂಖ್ಯಶಾಸ್ತ್ರ. ಅದೇ ವಿಧವಾಗಿ ಯೋಗ ಶಾಸ್ತ್ರ ಪತಂಜಲಿ ಅನ್ನುವ ಋಷಿ ಮಾಡಿರುವಂಥದ್ದು ಯೋಗ ದರ್ಶನ. ಅದಾದ್ಮೇಲೆ ಮೀಮಾಂಸ ಅಂತಾರೆ, ಮೀಮಾಂಸ ಅಂದ್ರೆ ಪೂರ್ವ ಮೀಮಾಂಸ, ಜೈಮಿನಿ ಮಾಡಿರುವಂಥದ್ದು. ಉತ್ತರ ಮೀಮಾಂಸ ಅದೇ ವೇದಾಂತ ಅಂತಲೂ ಕರೀತಾರೆ. ಉತ್ತರ ಮೀಮಾಂಸ ವೇದವ್ಯಾಸರಿಂದ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ತೊಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತರ ಮೀಮಾಂಸ ವೇದಾಂತ ಅಂತ ಹೇಳಿದಾಗ ವೇದಾಂತದಲ್ಲಿ ಮತ್ತು ಆ ವೇದವ್ಯಾಸರ ಪ್ರಸ್ಥಾನತ್ರಯ ಅಂತ ಕರೆಯಲ್ಪಡುವಂತಹ ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಉಪನಿಷತ್ತುಗಳು ಯಾವುದಿದೋ ಅವುಗಳಿಗೆ ವ್ಯಾಖ್ಯಾನ ಮಾಡುವಾಗಲೇ ಬೇರೆ ಬೇರೆ ಸಿದ್ಧಾಂತದವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ವಿಮುಕ್ತಿಗೆ ಮೋಕ್ಷಕ್ಕೆ ದಾರಿಯಾಗುವುದು ಅಂತ ಹೇಳಿದಾಗ ಎಲ್ಲ ವೇದಾಂತವನ್ನು ಅಂದ್ರೆ ಈ ಅದ್ವೈತ ಸಿದ್ಧಾಂತ ಆಗಲಿ ಇನ್ನೊಂದಾಗಲಿ ನಾನೇ ದೇವರಂದ್ರೆ ಅದು ಮೋಕ್ಷಕ್ಕೆ ಸಾಧನೆ ಆಗಲಾರದು. ಆದ್ದರಿಂದ ಮೋಕ್ಷಕ್ಕೆ ಸಾಧನ ಆಗುವ ಮಾರ್ಗಗಳು ಅಂತ ಮಾತ್ರ ಹೇಳಿದ್ದಾರೆ. ಆದ್ದರಿಂದ ಇದು ಪ್ರಖ್ಯಾತವಾಗಿರುವಂತಹ ಈ ದರ್ಶನಗಳಲ್ಲದೆ ನಾವು ನ್ಯಾಯಶಾಸ್ತ್ರ ಅಂತ ಹೇಳಿದ್ರೆ ವೇದವ್ಯಾಸರಿಗೆ ಸಮ್ಮತವಾಗಿರುವಂತಹ ನ್ಯಾಯಶಾಸ್ತ್ರ. ವೈಶೇಷಿಕ ಅಂದ್ರೆ ವೇದವ್ಯಾಸರಿಗೆ ಸಮ್ಮತವಾಗಿರುವ ವೈಶೇಷಿಕ. ಗೌತಮ ಋಷಿ ಮಾಡಿದಂತಹ ನ್ಯಾಯವಾಗಲಿ, ಕಣಾದ ಋಷಿ ಮಾಡಿದಂತಹ ವೈಶೇಷಿಕವಾಗಲಿ ಅಲ್ಲ ಇದು. ಎಲ್ಲರಿಗೂ ಅಂದ್ರೆ ಆಚಾರ್ಯರಿಗೆ, ಆಚಾರ್ಯರು ವೇದವ್ಯಾಸರ ಸಿದ್ಧಾಂತವನ್ನು ಮುಂದುವರಿಸಿದ್ದಾರೆ. ಆದ್ದರಿಂದ ಆಚಾರ್ಯರು ವೇದವ್ಯಾಸರ ಮನಸ್ಸಿಗೆ ಅನುಕೂಲವಾಗಿರುವ ರೀತಿಯಲ್ಲೆಲ್ಲವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಅಂತಹ ಅದ್ದು. ಅದೇ ವಿಧವಾಗಿ ಸಾಂಖ್ಯ ಭಾಗವತದಲ್ಲಿ ಕಪಿಲರು ಪರಮಾತ್ಮ ತನ್ನ ತಾಯಿಯ ದೇವಹೂತಿಗೆ ಉಪದೇಶ ಮಾಡ್ತಾರೆ ಸಾಂಖ್ಯ ಅಂತೇಳಿ. ಅದು ನಿಜವಾದ ಸಾಂಖ್ಯ, ಅದು ಸಮ್ಮತವಾಗಿರುವಂತಹ ಸಾಂಖ್ಯ. ಆ ಸಾಂಖ್ಯವನ್ನು ತಗೋಬೇಕು. ಯೋಗಶಾಸ್ತ್ರ ಅಂತ ಹೇಳಿದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ಯೋಗಶಾಸ್ತ್ರ, ಅದಕ್ಕೆ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತು ಯೋಗಶಾಸ್ತ್ರಿ ಅಂತ ಹೇಳಿ. ಆ ಯೋಗಶಾಸ್ತ್ರ ಕೃಷ್ಣನಿಗೆ ಸಮ್ಮತವಾದ ಯೋಗಶಾಸ್ತ್ರವೇ ಹೊರತು ಪತಂಜಲಿ ಹೇಳಿದ ಯೋಗಶಾಸ್ತ್ರ ಅಲ್ಲ. ಪೂರ್ವಮೀಮಾಂಸೆ ಜೈಮಿನಿ ಮಾಡಿರುವಂಥದ್ದು ಅದು ಕೂಡ ವೇದವ್ಯಾಸರು ಅದನ್ನು ಒಪ್ತಾರೆ. ಅದನ್ನು ಆ ವಿಧವಾಗಿ ವೇದವ್ಯಾಸರ ಮನಸ್ಸಿಗೆ ಅವರ ಉದ್ದೇಶಕ್ಕೆ ಅನುಕೂಲವಾಗಿ ಅದನ್ನು ಅರ್ಥ ಮಾಡಬೇಕು. ಅದರಿಂದ ಪೂರ್ವಮೀಮಾಂಸವನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ರೆ ಅದು ಸ್ವೀಕಾರ ಯೋಗ್ಯವಲ್ಲ. ಆದ್ದರಿಂದ ಭಗವಂತನಿಗೆ ಸಮ್ಮತವಾಗಿರುವ ರೀತಿಯಲ್ಲಿ ಇರುವಂತಹದ್ದು ಆ ಮೀಮಾಂಸ ಆ ವಿಧವಾಗಿ ಅರ್ಥ ಮಾಡಬೇಕು. ಉತ್ತರ ಮೀಮಾಂಸೆಯಲ್ಲಿ ವೇದಾಂತದಲ್ಲಿ ಆಚಾರ್ಯ ಮಧ್ವರು ಆ ತಪ್ಪು ವಿಚಾರಗಳನ್ನು ಖಂಡನ ಮಾಡ್ತಾ ಸರಿಯಾದ ಅಭಿಪ್ರಾಯ ಯಾವುದು, ವೇದವ್ಯಾಸರ ಅಭಿಪ್ರಾಯ ಯಾವುದು ಅಂತ ತೋರಿಸಿಕೊಡ್ತಾ ನಮಗೆ ಮಧ್ವಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಆರು ದರ್ಶನಗಳು ಮೋಕ್ಷಕ್ಕೆ ಮಾರ್ಗವಾಗಬೇಕು ಅಂತೇಳಿ. ಇದು ಇನ್ನೊಂದು ವಿವಕ್ಷದಲ್ಲಿ ಕೂಡ ಆರು ವೇದಾಂಗಗಳನ್ನು ತಗೊಂಡು ಅವು ಕೂಡ ಅಂದ್ರೆ ಷಡ್ದರ್ಶನಗಳು, ಅಂದ್ರೆ ನಮಗೆ ದರ್ಶನ ಅಂದ್ರೆ ಸ್ಕೂಲ್ ಆಫ್ ಥಾಟ್ ಅಂತ ತಗೊಳ್ಳದೆ ಭಗವಂತನ ಜ್ಞಾನವನ್ನು ನಮಗೆ ತೋರಿಸಿಕೊಡೋದಕ್ಕೆ ಅಂಗಗಳಾಗಿರುವಂತಹ ವೇದಾಂಗಗಳಂತ ಕರೆಯಲ್ಪಡುವಂತ ಯಾವುದು ಆರು ಅಂಗಗಳಿವೋ ಅವುಗಳನ್ನು ಕೂಡ ನಾವು ತಗೋಬಹುದು. ಇನ್ನೊಂದು ವಿವಕ್ಷ ಇನ್ನೊಂದು ರೀತಿಯಲ್ಲಿ ಇಲ್ಲ ವ್ಯಾಖ್ಯಾನ ಮಾಡುವಾಗ ಇಲ್ಲಿ ಹೇಳಿದ್ದಾರೆ. ನಾವು ನೋಡ್ತಾ ಇರುವ ವ್ಯಾಖ್ಯಾನದಲ್ಲಿ ನಾರಾಯಣ ಪಂಡಿತಾಚಾರ್ಯ ವ್ಯಾಖ್ಯಾನಕ್ಕೆ ಇನ್ನೊಬ್ಬರು ನಾರಾಯಣ ಆಚಾರ್ಯರನ್ನು ಅವರವರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಹೇಳುವಾಗ ಅಲ್ಲಿ ವಿಮುಕ್ತೇಹೇ ಪರಮ ಮಾರ್ಗಾಣ ವ್ಯಾಕರಣ ಬ್ರಹ್ಮತರ್ಕ ಮೀಮಾಂಸಾದ್ವಯ ಅಂದ್ರೆ ವ್ಯಾಕರಣವು ಬ್ರಹ್ಮತರ್ಕ. ಆಚಾರ್ಯ ಮಧ್ವರು ಅನೇಕ ಕಡೆ ಬ್ರಹ್ಮತರ್ಕದಿಂದ ಕೋಟ್ ಮಾಡ್ತಾರೆ. ಆ ಬ್ರಹ್ಮತರ್ಕ ಅನ್ನುವುದು ಭಗವಂತನಿಂದನೇ ರಚನೆ ಮಾಡಲ್ಪಟ್ಟಿರುವಂತದ್ದಾಗಿದೆ. ಅದು ಅದಾದ ಮೇಲೆ ಎರಡು ಮೀಮಾಂಸೆಗಳಂದ್ರೆ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ, ಅವು ಎರಡೂ ಕೂಡ ವೇದವ್ಯಾಸರಿಗೆ ಸಮ್ಮತವಾಗಿರುವ ರೀತಿಯಲ್ಲಿ ಇರಬೇಕು. ಅದೇ ವಿಧವಾಗಿ ಸಾಂಖ್ಯ ಯೋಗ ಶಾಸ್ತ್ರಗಳು ಭಗವಂತ ಪ್ರತಿಪಾದನೆ ಮಾಡುವಂತಹ ಸಾಂಖ್ಯ ಯೋಗ ಶಾಸ್ತ್ರಗಳನ್ನೇ ನಾವು ತಗೋಬೇಕು. ಇವು ಮಾತ್ರ ಮೋಕ್ಷಕ್ಕೆ ದಾರಿಯಾಗಿರುವಂಥದ್ದು. ಆದ್ದರಿಂದ ಇಂತಹ ಸತ್ಸಂಪ್ರದಾಯ ಪ್ರಾಪ್ತವಾಗಿರುವಂತಹ ಸತ್ ದರ್ಶನಗಳು ಯಾವುದಿದೋ ಒಳ್ಳರ್ಶನಗಳಾಗಬೇಕು. ಭಗವಂತನನ್ನು ನಮಗೆ ಸಾಕ್ಷಾತ್ಕಾರ ಮಾಡುವಂತಹ ಅಪರೋಕ್ಷ ಜ್ಞಾನವನ್ನು ಕೊಡತಕ್ಕಂತಹ ಜ್ಞಾನ ಪ್ರದಾಯಕವಾಗಿರುವಂಥದ್ದಾಗಬೇಕು. ಆವಾಗ ಮಾತ್ರ ಅವು ನಮಗೆ ಸಮ್ಮತವಾಗತ್ತೆ. ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಆಚಾರ್ಯರು ಹೇಳ್ತಾರೆ, ಪ್ರಮಾಣ ನ್ಯಾಯ ಸತ್ಶಿಕ್ಷಾ ಕ್ರಿಯತೆ ತರ್ಕಶಾಸ್ತ್ರತಃ ಮಾನ ನ್ಯಾಯೈಹಿತು. ಮಾನ ಅಂದ್ರೆ ಪ್ರಮಾಣಗಳಿಂದ, ನ್ಯಾಯಗಳಿಂದಲೂ ಕೂಡ ನ್ಯಾಯಿಸ್ತು ತತ್ ಸಿದ್ಧೈಹಿ ಮೀಮಾಂಸ ನ್ಯಾಯ ಶೋಧನ ಅಂತೇಳಿ. ಮೀಮಾಂಸ ಆಗಲಿ ನ್ಯಾಯ ಶೋಧನ, ಅದನ್ನು ಸರಿಯಾಗಿ ನಾವು ಪರಿಶೋಧನೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಧನೆ ಮಾಡಿದರೆ ಮಾತ್ರ ಅದು ಮೋಕ್ಷಕ್ಕೆ ಸಹಾಯಕಾರಿ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ವಿಧವಾಗಿ ಇತ್ಯಾದಿನ ಯಥಾಯಥಂ, ಅದಕ್ಕೆ ತತ್ವವಾದ. ತತ್ವವಾದ ಅಂತ ಹೇಳಿದರೆ ತತ್ವಿಕ ಚಿಂತನೆಯನ್ನು ಇದ್ದದ್ದು ಇದ್ದಂತೆ ಹೇಳುವುದು, ಯಥಾಯಥವಾಗಿ ಹೇಳುವಂಥದ್ದು, ಯಥಾಯಥವಾಗಿ ಹೇಳುವಂಥದ್ದು, ಯಥಾತ್ಯವನ್ನು ಸತ್ಯತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದಾಗಿದೆ. ಅಂತಹ ಯಥಾಯಥಂ ಸಾಕ್ಷಾತ್ ಪರಂಪರೆಯಾವ ಮೋಕ್ಷ ಸಾಧನೀಭೂತ ಜ್ಞಾನ ಸಾಧನಾಂ ಷಡ್ ದರ್ಶನ ರೂಪಾನಾಂ ಉಪಾಯಾನಾಂ. ದರ್ಶನಗಳು, ಮಾರ್ಗಗಳು, ಉಪಾಯಗಳು ಇವೆಲ್ಲ ಕೂಡ ಒಂದು ವಿಧವಾದ ಸಮಾನಾರ್ಥಕ ಶಬ್ದಗಳು. ನಮಗೆ ಯಾವುದು ದಾರಿ ತೋರಿಸುತ್ತೋ, ಯಾವುದು ಉಪಾಯಭೂತವಾಗಿ ಇತ್ತೋ, ಯಾವ ಸಾಧನಾಭೂತವಾಗಿ ನಮಗೆ ಸಾಧನ ಮಾಡಲಿಕ್ಕೆ ಅನುಕೂಲವಾಗಿರುವಂಥದ್ದಾಗಿದೋ ಅಂತಹ ಷಡ್ದರ್ಶನಗಳಿಗೆ ಆಸ್ಪದವಾಗಿ ಅಂದ್ರೆ ಸಹಾಯ ಮಾಡುವಂತಾರೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರುವುದನ್ನು ನಾವು ಹೋಲಿಸಬೇಕು ಅವರ ಮೋಕ್ಷಂ ಇಚ್ಛೇತ್ ಜನಾರ್ದನ ಅಂತ ಹೇಳಿ. ಜನಾರ್ದನ ರೂಪಿ ಪರಮಾತ್ಮ ಅವನೇ ಮೋಕ್ಷ ಪ್ರದಾಯಕ. ರುದ್ರದೇವರು ಜ್ಞಾನವನ್ನು ನಮಗೆ ಕೊಡುವಂಥವರಾಗಿದ್ದಾರೆ. ಆದ್ದರಿಂದ ಮೋಕ್ಷಕ್ಕೆ ಬೇಕಾದ ಭಗವಂತನೇ ಆಗಿದ್ದಾನೆ ಅನ್ನುವ ಪ್ರಮಾಣದ ಮೂಲಕವಾಗಿ ಕೂಡ ರುದ್ರದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅವರನ್ನು ಈ ಮೋಕ್ಷ ಮಾರ್ಗಗಳಿಗೆ ವಿಷಯೀಭೂತರಾಗಿದ್ದಾರೆ, ಆದರ ಜ್ಞಾನವನ್ನು ನಮಗೆ ಕೊಡತಕ್ಕಂಥವರಾಗಿದ್ದಾರೆ ಅನ್ನುವ ಚಿಂತನೆಯಿಂದಲೇ ನಾವು ಮಾಡಬೇಕು ಅಂತೇಳಿ ಹೇಳ್ದ. ಅಂತಹ ಬುದ್ಧದೇವರಿಗೆ ಆಸ್ಪದಂ ತವ ಪದಂ, ಅದಕ್ಕೆ ಆಸ್ಪದವಾಗಿ ವಿಷಯೀಭೂತವಾಗಿರುವಂತಹ ಅದರ ಆಶ್ರಯವನ್ನು ಅದರ ಅನುಗ್ರಹವನ್ನು ನಮಗೆ ಕೊಡತಕ್ಕಂತಹ ನಿಮ್ಮ ಪದ ರೂಪ ಅಂದ್ರೆ ಭಗವತ್ಪಾದರಂದ್ರೆ ಭಗವತ್ ರೂಪ ಸ್ವರೂಪ. ತವ ಪದಂ ಅಂದ್ರೆ ನಿನ್ನ ಆ ವಿದ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಆ ರೂಪ ಯಾವುದಿದೋ ಅದನ್ನು ತವ ಪದಂ ನಿಗಮ ವೇದಿನಃ ಜಗತಿ ಭವತ್ ಪದಪರಾಯಣ ಭಗವತಾ ಏವ ಉಪಶಿಕ್ಷಿತ ವಾಮದೇವಾದಯ ಕಥಂಚಿತ್ ಸಂವಿದ್ರತೆ. ಅಂದರೆ ನಿಗಮ ವೇದಿಗಳು ಮಂತ್ರದ್ರಷ್ಟಗಳಾಗಿದ್ದಾರೆ, ಯಾಕಂದ್ರೆ ವಾಮದೇವ ಋಷಿ ಅವರು ಶಿವಪಂಚಾಕ್ಷರಿ ಮಂತ್ರಕ್ಕೆ ಋಷಿಗಳಾಗಿರುವಂಥವರು. ಆಚಾರ್ಯರು ನಮ್ಮ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಆ ರುದ್ರದೇವರ ಪಂಚಾಕ್ಷರಿ ಮಂತ್ರವನ್ನು ಹೇಳುವಾಗ ಈ ಮಾತುಗಳನ್ನ ಅದನ್ನು ಕೂಡ ನಾವು ಚಿಂತನೆ ಮಾಡುವುದು ಯುಕ್ತಿಯುಕ್ತವಾಗಿದೆ. ಅಲ್ಲಿ ಆಚಾರ್ಯ ಹೇಳ್ತಾರೆ ಶಿವಪಂಚಾಕ್ಷರ ಮಂತ್ರವನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ, ಉದ್ದೇಶ ನತಿಯುಂ ಮಂತ್ರ ಏತೈಹಿ ತದಂಗಾನಿ ವಾಮದೇವೋ ಮುನಿಸ್ಮೃತ ಪಂಕ್ತಿ ಶಬ್ದಾರ್ಥ ವಿಜ್ಞಾನೇ ನಹಿ ಛಂದಸಿ ಸಂಶಯ ಅಂತ ಹೇಳಿ. ಯಾಕಂದ್ರೆ ಯಾವುದೇ ಮಂತ್ರವನ್ನು ಮಾಡುವಾಗ ಋಷಿ ದೇವತೆ ಛಂದಸ್ಸನ್ನು ನೋಡಬೇಕು. ಆದ್ದರಿಂದ ಈ ಶಿವಪಂಚಾಕ್ಷರಿ ಮಂತ್ರ ಉದ್ದೇಶ ನತಿಯುಂ ನತಿ ಅಂದ್ರೆ ನಮಃ ಅನ್ನೋದು, ಅದರ ಶಬ್ದದಿಂದ ಕೂಡಿರುವಂಥದ್ದು ಸ್ವಯಮೇವ ಶಿವಶ್ಯತು, ಆ ಶಿವನ್ನು ಉದ್ದೇಶ ಮಾಡಿಕೊಂಡು ಅಂದ್ರೆ ಶಿವಾಯ ಅಂತ ಬರುವಂಥದ್ದು. ಅದಕ್ಕೆ ಮುಂಚೆ ಓಂಕಾರ ಪ್ರಣವಯ ಜೊತೆಲಿ ಹೇಳುವಂಥದ್ದು ಅದು ಯಾಕೆ ಅಂತ ಅದರಲ್ಲಿ ಮತ್ತು ಹೇಳ್ತಾರೆ ನೋಡೋಣ ಅದು. ಆದ್ದರಿಂದ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಯಾವುದಿದೋ ಅದರ ಐದು ಅಕ್ಷರಗಳು ಕೂಡ ಆ ಐದು ಅಂಗಗಳಿದ್ದಂತೆ ಅದಕ್ಕೆ ವಾಮದೇವ ಮುನಿಗಳು ಅವರು ಋಷಿಗಳಾಗಿದ್ದಾರೆ. ಪಂಕ್ತಿ ಛಂದಸ್ಸು ಅಂತ ಹೇಳಿ ಪಂಕ್ತಿ ಅಂದ್ರೆ ಐದು ಐದು ಅಕ್ಷರಗಳ ಪಂಚಾಕ್ಷರಿ ಮಂತ್ರ ಆಗಿರುವ ಕಾರಣದಿಂದ ನ ಮ ಶಿ ವಾಯ ಐದು ಅಕ್ಷರಗಳು. ಆದ್ದರಿಂದ ಪಂಕ್ತಿ ಪಂಕ್ತಿ ಅಂದ್ರೆ ಐದು ಅಕ್ಷರಗಳ ಐದು ಅಕ್ಷರಗಳ ಛಂದಸ್ಸು, ಆ ವಿಧವಾಗಿರುವಂತಹದ್ದು ಛಂದಸ್ಸು ಅಂತ ಹೇಳಿ ಅದಕ್ಕೆ ಪಂಕ್ತಿ ಶಬ್ದದ ಅರ್ಥವನ್ನು ನಾವು ತಿಳ್ಕೊಂಡಾಗ, ಯಾಕಂದ್ರೆ ಪಂಚಪದ ಪಂಕ್ತಿ ಅಂತೇಳಿ ಐದು ಪದಗಳು, ಪದ ಅಂದ್ರೆ ಅಕ್ಷರ ಐದು ಅಕ್ಷರಗಳಿಂದ ಕೂಡಿರುವಂಥದ್ದು. ಆದ್ದರಿಂದ ಆ ಮಂತ್ರಕ್ಕೆ ಪಂಕ್ತಿ ಛಂದಸ್ಸಿನಲ್ಲಿರುವ ಮಂತ್ರ ನಮ ಶಿವಾಯ. ಆದ್ದರಿಂದ ಇದನ್ನು ತಿಳ್ಕೊಂಡಾಗ ನಹಿ ಛಂದಸ್ಸು ಸಂಶಯ, ಈ ಛಂದಸ್ಸು ಏನು ಅನ್ನುವ ಸಂಶಯ ಬರೋದಿಲ್ಲ ಅಂತ ಹೇಳ್ದ. ಧ್ಯಾನ ಶ್ಲೋಕವನ್ನು ಆಚಾರ್ಯ ಹೇಳ್ತಾರೆ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಶಿತರದ ಶ್ಯಾಮಾನ್ಯಸ್ಯ ಮುಖಾನಿತು. ನಾವು ಇದನ್ನು ಮುಂದೆ ಆ ಪಂಚಮುಖ ಅನ್ನುವಾಗ ಇದನ್ನು ನೋಡಿದ್ವಿ, ಮತ್ತು ಒಂದ್ಸಾರಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಈ ವಿಧವಾಗಿ ಶ್ಯಾಮಾನಿ ಅಸ್ಯ ಮುಖಾನಿತು ಜಟಾವಬದ್ಧೇಂದು ಕಲ ಪ್ರಿಯಾಯು ನಾಗಭೂಷಣ ಅಂತೇಳಿ, ಸರ್ಪಗಳೇ ಭೂಷಣವಾಗಿರುವಂತಹ ಪಾರ್ವತಿ ಸಹಿತನಾಗಿರುವಂತಹ ಜಟಗಳಿಂದ ಕೂಡಿರುವಂತಹ ಚಂದ್ರ ಬಿಂಬವನ್ನು ಚಂದ್ರ ತಳೆಯನ್ನು ತಲೆ ಮೇಲೆ ಧಾರಣೆ ಮಾಡಿರುವಂತಹ ಪಂಚಮುಖನಾದ ಆ ರುದ್ರದೇವರು ಸ್ಫಟಿಕಾಮಲ ಕಾಂತಿಯಿಂದ ಕೂಡಿರುವಂತಹವರಿದ್ದಾಗಿರ್ತಾರೆ. ಅಂತಹ ಪಂಚಮುಖದ ದೇವರನ್ನು ಸ್ಮರಣೆ ಮಾಡಬೇಕಂತೇಳಿ ಅಲ್ಲಿ ಧ್ಯಾನ ಹೇಳ್ತಾ ಅಲ್ಲಿ ಹೇಳ್ತಾರೆ, ನಮ ಶಿವಾಯನ ಶಿವಾಯ ನಮಃ ಅಂತ ಹೇಳಿ. ಯಾವ ತಗೋಬೇಕು ಅಂದ್ರೆ ಅಲ್ಲಿ ಪಂಚಮಸ್ಯತು ವರ್ಗಸ್ಯ ಪಂಚಮಂ ಪ್ರಥಮಂ ಭವೇತ್ ಅಂತೇಳಿ ಸ್ವರಗಳು, ಆಮೇಲೆ ಕ ಚ ಟ ತ ಅಂತ ತಗೊಂಡ್ರೆ ತ ಅನ್ನುವುದು ಆ ಅದು ಮೊದಲನೇ ಅಕ್ಷ ತ ತ ದ ಧ ನ ನಮ ಶಿವಾಯ. ಅದನ್ನ ಆ ವರ್ಗದಲ್ಲಿ ಬರುವಂತಹ ನಕಾರದಿಂದ ಶುರು ಆಗಬೇಕು ಮಂತ್ರ ಅಂತ ಹೇಳುವ ಕಾರಣದಿಂದಾಗಿ ಶಿವಾಯ ನಮಃ ಅಲ್ಲ ನಮ ಶಿವಾಯ, ಓಂ ನಮ ಶಿವಾಯ. ಆ ಓಂಕಾರ ಪ್ರತಿ ಮಂತ್ರ, ಈ ಮಂತ್ರ ಆಗಲಿ ಇಲ್ಲ ಶೇಷಮಂತ್ರ ಆಗಲಿ ಯಾವ ದೇವತೆಯ ಮಂತ್ರ ಆದರೂ ಕೂಡ ಓಂಕಾರವನ್ನು ಮುಂದೆ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ಮಂತ್ರೇಷು ಏತೇಷು ಸರ್ವೇಷು ವಾಚ್ಯಸ್ತಾರೇಣ ಕೇಶವ ಅಂತರ್ಯಾಮಿತೆಯ ಧ್ಯೇಯ ಸರ್ವ ದೇವೇಶು ಸರ್ವದಾ. ಎಲ್ಲ ದೇವತೆಗಳ ಮಂತ್ರಗಳಲ್ಲಿ ಕೂಡ ಅಂತರ್ಯಾಮಿತ್ವೇನ ಇರುವಂತಹ ಆ ಭಗವಂತ ಮುಖ್ಯ ವಾಚ್ಯನಾಗಿದ್ದಾನೆ. ಅವರಿಗೂ ನಾವು ನಮಸ್ಕಾರ ಮಾಡ್ತೀವಿ ಬೇರೆ ದೇವತೆಗಳಿಗೂ, ಆದರೆ ಅದಕ್ಕೆ ಮುಂಚೆ ನಾವು ಓಂಕಾರವನ್ನು ಹಾಕುವುದರ ಮೂಲಕವಾಗಿ ಓಂಕಾರ ಪ್ರತಿಪಾದ್ಯನಾದ ಆ ಭಗವಂತ ಎಲ್ಲ ದೇವತೆಗಳ ಒಳಗೂ ಅಂತರ್ಯಾಮಿತ್ವೇನ ಇದ್ದು ಆ ದೇವತೆಗಳ ಮೂಲಕವಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅನ್ನುವ ಜ್ಞಾನದಿಂದ ನಾವು ಆ ಮಂತ್ರವನ್ನು ಜಪಿಸಬೇಕು. ಆದ್ದರಿಂದ ತಾರ ಅಂದರು ಓಂಕಾರ ಅಂದರು ಪ್ರಣವ ಅಂದರು ಒಂದೇ, ತಾರ ಓಂಕಾರ ಪ್ರಣವ ಮೂರು ಒಂದೇ ಅರ್ಥ ಕೊಡುವಂಥದ್ದು. ಆ ತಾರದಿಂದ ಓಂಕಾರದಿಂದ ಕೂಡಿರುವ ಮಂತ್ರಗಳು ನಾವು ಆಗ ಅದಕ್ಕೆ ಮಂತ್ರಗಳಕ್ಕೆ ಮುಂದೆಲೂ ಓಂಕಾರ ಹೇಳಬೇಕು, ಕೊನೆಯಲ್ಲಿ ಓಂಕಾರ ಬೇಕು. ಓಂಕಾರದಿಂದ ಶುರು ಮಾಡಿ ಓಂ ನಮ ಶಿವಾಯ ಅಂತ ಹೇಳಿ, ಓಂ ಓಂ ನಮ ಶಿವಾಯ ಅಂತೇಳಿ, ಮತ್ತು ಓಂ ಕೊನೆಯಲ್ಲಿ ಕೂಡ. ಆದ್ದರಿಂದ ಓಂ ನಮ ಶಿವಾಯ ಓಂ ಅಂತ ಹೇಳುವಂಥದ್ದು ಪ್ರತಿ ಮಂತ್ರದಲ್ಲಿ ಕೂಡ. ಅದೇ ವಿಧವಾಗಿ ಓಂಕಾರವನ್ನು ಹೇಳುವುದು ಭಗವಂತನೇ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಚಿಂತನೆಯಿಂದ ನಾವು ಹೇಳ್ತೀವಿ. ಆದ್ದರಿಂದ ಆ ಶಿವಪಂಚಾಕ್ಷರಿ ಮಂತ್ರ ನಮಗೂ ಗ್ರಾಹ್ಯವಾಗಿದೆ. ಮಧ್ವರು ಮಾಡೋದಿಲ್ಲ, ಶಿವ ಪೂಜಪೆ ಮಾಡೋದಿಲ್ಲ, ಅದೆಲ್ಲ ಹೀಗೆಲ್ಲ ತಪ್ಪು ತಿಳುವಳಿಕೆ ಇದೆ. ಹಾಗಿಲ್ಲ, ರುದ್ರದೇವರ ಜಪವನ್ನು ಮಾಡಬೇಕು, ರುದ್ರದೇವರ ಅನುಗ್ರಹವೂ ಬೇಕು ಅನ್ನುವುದು ಮುಖ್ಯವಾದ ಅಂಶವಾಗಿದೆ. ಆದ್ದರಿಂದ ನಿಗಮ ವೇದಿಗಳು, ಮಂತ್ರದ್ರಷ್ಟರಾಗಿರುವಂತಹ ವಾಮದೇವಾದಿಗಳು, ಈ ಶಿವಪಂಚಾಕ್ಷರಿ ಮಂತ್ರಕ್ಕೆ ಋಷಿಗಳಾಗಿರುವಂತಹ ವಾಮದೇವ ಮುಂತಾದವರು, ಅವರು ರುದ್ರದೇವರಿಂದಲೇ ಉಪಶಿಕ್ಷಿತರಾಗಿದ್ದಾರೆ. ಅವರಿಂದಲೇ ಆ ಜ್ಞಾನವನ್ನು ಪಡೆದವರಾಗಿ ಆ ಶಿವಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅಂತಹ ನಿಗಮ ವೇದಿಗಳಾಗಿರುವಂತಹ ಅವರು ಜಗತಿ ಭವತ್ ಪದಪರಾಯಣ, ಈ ಪ್ರಪಂಚದಲ್ಲಿ ಪ್ರಸಿದ್ಧರಾಗಿರುವಂತಹ ಇವರು ಯಾರಿದ್ದಾರೋ ಅವರು ನಿಮ್ಮ ಚರಣಗಳನ್ನು ಸೇವಿಸಿದವರು. ಭವತ್ತು ನಿಮ್ಮ ಪದ ಪದಗಳಿಗೆ ಚರಣಗಳಿಗೆ ಪರಾಯಣರು. ಅದೇ ಪರವಾದ ಅಯನ, ಅದೇ ಶ್ರೇಷ್ಠವಾದ ನಿವಾಸ ಸ್ಥಾನ, ಅಂದರೆ ಅಲ್ಲೇ ನಾವು ನಮ್ಮ ಮನಸ್ಸನ್ನು ನೆಲೆಗೊಳಿಸಬೇಕು ಅನ್ನುವ ಚಿಂತನೆ ಇರುವವರು ಭವತ್ಪರ ಪರಾಯಣರು. ಅಂತಹ ಅವರು ಭಗವತಾಯವ ಭಗವನ್, ಅಂದ್ರೆ ಇಲ್ಲಿ ಭಗವಂತ ಅಂತ ಹೇಳಿದಾಗ ಪರಮಾತ್ಮನಿಗೆ ಭಗವಂತ ಅಂತ ರುದ್ರ. ಇವರಿಗೆ ನಾವು ಯಥಾಯೋಗ್ಯವಾಗಿ ಎಲ್ಲರಿಗೂ ಭಗವತ್ ಶಬ್ದ ಪ್ರಯೋಗ ಮಾಡ್ತೀವಿ, ಆದರೆ ಪೂರ್ಣತ್ವೇನ ಭಗವಂತನಿಗೆ ನಾರಾಯಣನಿಗೆ ಅನ್ವಯವಾದರೂ ಮಿಕ್ಕವರಿಗೂ ಯಥಾಯೋಗ್ಯವಾಗಿ ರುದ್ರದೇವರಿಗೆ. ನಾವು ಮುಂದೆ ನೋಡಿದಂತೆ ಲಕ್ಷ್ಮೀನಾರಾಯಣರು, ಅದಾದ ಮೇಲೆ ರುಜುಗಳಾಗಿರುವಂತಹವರು ಬ್ರಹ್ಮರು ವಾಯುಗಳು, ಸರಸ್ವತಿ ಭಾರತೀಯರು, ಆದ ಮೇಲೆ ಬರುವಂತಹ ಗರುಡಶೇಷ ರುದ್ರರ ಐದನೇ ಕಕ್ಷದಲ್ಲಿ ಇರುವಂತಹವರು ಆ ರುದ್ರದೇವರು. ಅವರು ಕೂಡ ಭಗವತ್ ಶಬ್ದ ವಾಚ್ಯರಾಗಿದ್ದಾರೆ. ಅಂತಹ ಭಗವಂತರಾದಂತಹ ನಿಮ್ಮ ಇಂದ ಉಪಶಿಕ್ಷಿತ, ಚೆನ್ನಾಗಿ ಶಿಕ್ಷಿತರ, ಉಪ ಅನ್ನುವ ಶಬ್ದ ಉಪ ಮೇಲಕ್ಕೆ ಹೋಗುವುದು, ಮೇಲಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ನಿಮ್ಮಿಂದ ಶಿಕ್ಷಿತರಾಗಿದ್ದಾರೆ, ಅಂದ್ರೆ ನಿಮ್ಮಿಂದ ಪಾಠವನ್ನು ಕಲಿತಿದ್ದಾರೆ. ಅಂತಹ ಅವರು ಯಾರಿದ್ದಾರೋ ತಾದೃಶಃ ವಾಮದೇವಾದಯ, ವಾಮದೇವ ಮುಂತಾದಂತಹ ಋಷಿಗಳು ಯಾರಿದ್ದಾರೋ ಅವರು ಕಥಂಚಿತ್ ಯಾವುದೋ ಒಂದು ರೀತಿ, ಅಂದ್ರೆ ನಿಮ್ಮ ಅನುಗ್ರಹದಿಂದ ಕಥಂಚಿತ್ ಯಾವೋ ಅವರು ಕಷ್ಟಪಟ್ಟಾಗಲಿ, ಯಾ ಕ್ಲೇಶ ತಪಸ್ಸು ಮುಂತಾದವು ಮಾಡಿ ದೊಡ್ಡ ತಪಸ್ ಕಾರ್ಯವನ್ನು ಮಾಡಿಬಿಟ್ಟವರಾಗಿ ಸಂವಿದ್ರತೆ ಸಮ್ಯಕ್ ವಿಂದತಿ ವಿದ್ರು ಲಾಭೆ ಅಂತ ವಿದ್ರು ಜ್ಞಾನೆ ಎರಡನ್ನು ಧಾತುಗಳನ್ನು ಇಟ್ಕೋಬಹುದು ನಾವು. ಚೆನ್ನಾಗಿ ಲಾಭವನ್ನು ಪಡೆಯುವುದು, ಒಳ್ಳೆ ಜ್ಞಾನವನ್ನು ಪಡೆಯುವುದು, ಸಂವಿದ್ರತೆ ಚೆನ್ನಾಗಿ ತಿಳಿದವರಾಗಿದ್ದಾರೆ ನಿಮ್ಮ ಬಗ್ಗೆ. ರುದ್ರದೇವರನ್ನು ಪ್ರಾರ್ಥನೆ ಮಾಡು, ಹೇ ಉಮೇಶ ರುದ್ರದೇವರೇ, ನಿಮ್ಮ ಬಗ್ಗೆ ಇಂತಹ ವೇದ ಜ್ಞಾನ ಇರುವಂತಹ ವಾಮದೇವ ಮುಂತಾದವರು ಚೆನ್ನಾಗಿ ತಿಳಿದವರಾಗಿದ್ದಾರೆ, ಆದರೆ ವಯಂ ತೂ ಬಟ್ ಆನ್ ದ ಅದರ್ ಹ್ಯಾಂಡ್ ಅದನ್ನು ಅವಚ್ಛೇದ ಅವಚ್ಛೇದನೆ ಅಂತೇಳಿ. ಸೊ ಅಂದ್ರೆ ವಿ ಆರ್ ಟೋಟಲಿ ಡಿಫ್ರೆಂಟ್. ಅದನ್ನು ವಯಂ ತೂ ನಾವಾದರೆ ವಿರಳಾಂತರಾಹ, ವಿರಳ ಅಂದ್ರೆ ಅತಿ ಸ್ವಲ್ಪವಾದದ್ದು, ಅಲ್ಪವಾದದ್ದು. ಅಂತರ ಅಂದ್ರೆ ಎರಡರ್ಥಗಳಿದೆ, ಅಂತರ ಅಂದ್ರೆ ಬೇರೆಯದ್ದು ಅಂತ ಒಂದರ್ಥ ಇದೆ, ಅಂತರ ಭೇದ ಡಿಫ್ರೆಂಟ್ ಅನ್ನುವ ಅರ್ಥ, ಇಲ್ಲ ಅಂತರ ಅಂದ್ರೆ ಒಳಗಿರುವಂಥದ್ದು. ವಿರಳಾಂತರಾಹ ಅಲ್ಪವಾದ ಜ್ಞಾನ ನಮ್ಮ ಅಂದ್ರೆ ನಮ್ಮ ಅಂತರದ ಜ್ಞಾನ, ಅಂತರ್ಜ್ಞಾನ ಯಾವುದಿರೋದು ಬಹಳ ಅಲ್ಪವಾದದ್ದು ಅಂತ ಒಂದರ್ಥ ಮಾಡಬಹುದು. ಇಲ್ಲ ವಿರಳಾಂತರ ವಿರಳರು ಅಂದ್ರೆ ಆ ಜ್ಞಾನಿಗಳು ಯಾರಿದ್ದಾರೋ ಅವ್ರು ಬಹಳ ಅಲ್ಪಸಂಖ್ಯದಲ್ಲಿರುವವರು, ವಿರಳರು, ದೇರ್ ರೇರ್. ಸೊ ಅಂತಹ ಅವರು ವಿರಳರಾಗಿದ್ದಾರೆ, ಅವರಿಂದ ಬೇರೆ ಆದವರು, ವಿ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದೆಮ್. ಅಂದ್ರೆ ತಾರತಮ್ಯದಲ್ಲಿ ಬಹಳ ಕಡೆಗಿರುವಂತವ್ರು, ಅಲ್ಪ ಜ್ಞಾನಿಗಳಾಗಿದ್ದೀವಿ ನಾವು. ಅದರಿಂದ ಅರ್ಥ ನೋಡ್ರಿ, ಬೇರೆ ಬೇರೆ ರೀತಿಯಲ್ಲಿ ಹೋದರೂ ಕೂಡ ಕೊನೆಯಾದ ಅರ್ಥ ಒಂದೇ, ನಾವು ಅಲ್ಪ ಜ್ಞಾನಿಗಳು ಅನ್ನುವುದೇ ಅರ್ಥ. ಆದ್ರೆ ಒಳಗೆ ಅಲ್ಪವಾದ ಜ್ಞಾನ ಉಳ್ಳವರು ಅಂತ ಅರ್ಥ ಇಲ್ಲ, ಜ್ಞಾನಿಗಳಾದಂತಹ ಅವರಿಗಿಂತಲೂ ಭಿನ್ನರಾಗಿರುವವರು, ಬೇರೆಯಾಗಿರುವವರ ಅಂದ್ರೆ ನಾವು ಅಲ್ಪಜ್ಞಾನ, ಅವರು ಒಳ್ಳೆ ಜ್ಞಾನಿಗಳು, ನಾವೆಲ್ಲ ಅಲ್ಪಜ್ಞಾನಿಗಳು. ಅಂತಹ ವಿರಳಾಂತರರು ನಾವು ಯಾರಿದ್ದೀವೋ ನಾವು, ಕಥಂ ತತ್ ಮನ್ಮಹೆ, ಆ ನಿನ್ನಂತಹ ಆ ಸ್ವರೂಪ ತತ್ ಅಂದ್ರೆ ಆ ಸ್ವರೂಪ, ನಿಮ್ಮ ಪದ ನಿಮ್ಮ ರೂಪ ಯಾವುದಿದೋ ಆ ರೂಪ ತವ ಪದಂ, ನಿಮ್ಮ ರೂಪವನ್ನು ನಾವು ಈಗಾಗಿ ತಿಳಿಲಕ್ಕಾಗತ್ತೆ. ಕಥಂ ತತ್ ಮನ್ಮಹೆ, ತದ್ ರೂಪಂ ತತ್ ತವ ರೂಪಂ, ನಿನ್ನ ಆ ರೂಪವನ್ನು ವಯಂ ನಾವು ವಿರಳಾಂತರರು ಅಲ್ಪಜ್ಞಾನಿಗಳಾದವರು, ಏ ಉಮೇಶ ರುದ್ರದೇವರೇ, ಕಥಂ ಮನ್ಮಹೆ, ಹೇಗೆ ತಿಳಿಲಕ್ಕಾಗತ್ತೆ? ಅಂದ್ರೆ ವಿ ಆರ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ದಟ್. ಅವರು ಮಾಡುವ ಸಾಧನೆ, ದೊಡ್ಡ ದೊಡ್ಡ ಋಷಿಗಳು ವಾಮದೇವಾದಿಗಳು ಮಾಡುವ ಸಾಧನೆ ಅತಿ ಅಧಿಕವಾದ ಸಾಧನೆ, ನಾವು ಮಾಡುವ ಸಾಧನೆ ಅತಿ ಅಲ್ಪವಾದ ಸಾಧನೆ, ಆದ್ದರಿಂದ ನೀವೇ ನಮ್ಮನ್ನು ಅನುಗ್ರಹ ಮಾಡಬೇಕು, ಬೇಸಿಕ್ ಆಗಿ ಅವರಿಗೆ ಶರಣಾಗುವುದು. ಅಂತಹವರು ಮಾಡಲಿಕ್ಕೆ ಒಳ್ಳೆ ಯೋಗ್ಯರಾಗಿದ್ದಾರೆ, ನಮ್ಮಂಥವ್ರು ಮಾಡುವ ಸಾಮರ್ಥ್ಯ ಇಲ್ಲದವರಾಗಿದ್ದೀವಿ ನಾವು, ಆದ್ದರಿಂದ ನಾವು ಇಲ್ಲಿ ಹೇಗಪ್ಪ ನಿನ್ನನ್ನು ತಿಳಿಯಲಿಕ್ಕಾಗತ್ತೆ, ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು. ಆದ್ದರಿಂದ ನಮ್ಮನ್ನು ನೀವೇ ಅನುಗ್ರಹ ಮಾಡಿ ದಾರಿ ತೋರಿಸಿ ಮೋಕ್ಷ ದಾರಿಯಲ್ಲಿ ಇಟ್ಟು ಭಗವಂತನ ಜ್ಞಾನವನ್ನು, ಹರಿ ಹರಿ ಸರ್ವೋತ್ತಮತ್ವ ಜ್ಞಾನವನ್ನು ನಮಗೆ ಅನುಗ್ರಹ ಮಾಡುವ ಆ ದೊಡ್ಡ ಕೆಲಸ ನಿಮ್ಮದೇ ಆಗಿದೆ ಅಂತ ಹೇಳಿ ರುದ್ರದೇವರನ್ನು, ಮನೋಅಭಿಮಾನಿಗಳಾದ ಅವರನ್ನಿಗೆ ನಾವು ಪ್ರಾರ್ಥನೆ ಮಾಡುವಂತಾಗಿದೆ. ಈ ವಿಧವಾಗಿ ಅವರನ್ನು ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ ಮೇಲೆ ನೆಕ್ಸ್ಟ್ದ್ರಲ್ಲಿ ಅವರು ರುದ್ರದೇವರು ಮಾಡುವ ನೃತ್ಯ ಯಾವುದಿದೋ ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಆರನೇ ಶ್ಲೋಕದಲ್ಲಿ. ಅದು ಸ್ವಲ್ಪ ಮಟ್ಟಿಗೆ ಇವತ್ತು ನೋಡೋಣ, ಪೂರ್ತಿ ಮಾಡ್ಲಿಕ್ಕಾಗೋದಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಇವತ್ತು ನೋಡ್ಬಿಟ್ಟು ಪ್ರವಾದ ಅರ್ಥವನ್ನು ಮುಂದೆ ನೋಡೋಣ. ಕಠೋರಿತ ಕುಠಾರಯ ಲಲಿತ ಶೂಲಯ ಬಾಹಯ ರಣಡಮರಯ ಸ್ಫುರಧರಣಯ ಸಕಟ್ವಾಂಗಯ ಚಲಾಭಿರಚಲಾಭಿರ ಯಗಣಿತಾಭಿರು ನೃತ್ಯ ಚತುರ್ದಶ ಜಗಂತಿ ತೇ ಜಯ ಜಯೇತ್ಯಯು ವಿಸ್ಮಯಂ ಅಂತೇಳಿ. ಪ್ರಪಂಚದಲ್ಲಿ ಜಯ 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 ಅಂತ ಹೇಳಿ ಜಯಕಾರವನ್ನು ಮಾಡ್ತಾ ಆಶ್ಚರ್ಯವನ್ನು ಪಡೆದಿದ್ದಾರೆ. ಯಾಕೆ ಅಂತ ಹೇಳಿದರೆ ಆ ರುದ್ರದೇವರನ್ನು ಸಂಬೋಧನ ಮಾಡ್ತಾ, ಏ ಪ್ರಭುವಾದ ರುದ್ರದೇವರೇ. ಕುಠಾರ ಅಂತ ಹೇಳಿದ್ರೆ ಒಂದು ಕೊಡಲಿ ಮುಂತಾದವು. ಸೊ ಕಠೋರಿತ ಕುಠಾರಯ, ಅವರು ನೃತ್ಯ ಮಾಡುವಾಗ ರುದ್ರದೇವರು ಎಲ್ಲವನ್ನು ಇಟ್ಕೊಂಡು ನೃತ್ಯ ಮಾಡ್ತಾ ಇದ್ದಾರೆ. ಏ ಮಹಾದೇವರೇ, ರುದ್ರದೇವರೇ, ಕಠೋರಿತ ಕುಠಾರಯ, ಕಠಿಣವಾಗಿರುವಂತಹ, ಕಠೋರವಾಗಿ ಕಠಿಣವಾಗಿ ಇರುವಂತಹ ಒಂದು ಕಂಡುಕೊಡಲಿ ಅಂತೀವಿ ನೋಡ್ರಿ, ಕುಠಾರ ಏಕ್ಸ್ ಅಂತೀವಿ, ಅದನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಸೊ ಅದನ್ನು ಇಟ್ಟುಕೊಂಡು ನಾಟ್ಯ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಹಿಂಡ್ರಿ ಎಲ್ಲವೂ ಕಠೋರಿತ ಕುಠಾರ ಇಂಥದ್ದೇ ಇಟ್ಕೊಂಡಿದ್ದಾರೆ ಅಂದ್ರೆ ಶೂಲ ಇಟ್ಕೊಂಡಿದ್ದಾರೆ, ಅಂದ್ರೆ ಅದು ಲಲಿತ ಶೂಲಯ ಅಂತದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು ಸುಂದರವಾಗಿದೆ ಅಂತೇಳಿ. ತ್ರಿಶೂಲ ಯಾವುದಿದೋ ಅವರ ಆಯುಧ, ತ್ರಿಶೂಲ ಆಯುಧ ಅವು, ಆ ತ್ರಿಶೂಲ ಆಯುಧ ಬಹಳ ಸುಂದರವಾಗಿದೆ ಅಂತೇಳಿ, ಅವರ ಕೈಯಲ್ಲಿ ಅದು ಚಮಕ್ತಾ ಇದೆ. ಆದ್ದರಿಂದ ಕಠೋರಿತ ಕುಠಾರದಿಂದಲೂ, ಲಲಿತ ಶೂಲಯ ಸುಂದರವಾದಂತಹ ತ್ರಿಶೂಲದಿಂದಲೂ ಕೂಡಿದವರಾಗಿ ರಣಟ್ ಡಮರೆಯ, ರಣಟ್ ರಣಟ್ ಅಂದ್ರೆ ಶಬ್ದ ಮಾಡುವಂಥ, ಧ್ವನಿಯನ್ನು ಮಾಡುವಂಥ ಡಮರು. ನೀವೆಲ್ಲರೂ ನೋಡಿರ್ತೀರ, ಕೇಳಿರ್ತೀರ, ಆರು ಪಿಕ್ಚರ್ಸ್ ನಲ್ಲೆಲ್ಲ ನೋಡಿರುವಂಥದ್ದು. ಆ ಡಮರು, ರುದ್ರದೇವರು ಕೈಯಲ್ಲಿ ಡಮರುವನ್ನು, ಗತಿ ಅವರ ನಾಟ್ಯದ ಗತಿ ಒಳ್ಳೆ ಸಿಂಕ್ ನಲ್ಲಿದೆ. ಯಾಕಂದ್ರೆ ರುದ್ರದೇವರು ಅವರು ಕೂಡ ಸಾಮಗಾನದಿಂದ ಭಗವಂತನ ಉಪಾಸನೆ ಮಾಡುವವರಾಗಿದ್ದಾರೆ. ಆದ್ದರಿಂದ ಅವರು ರಣಡ್ಡಮರೆಯ ಧ್ವನಿ ಮಾಡ್ತಾ ಇರುವಂತಹ ಡಮರುಕದಿಂದ ಕೂಡಿದವರಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಬಾಹಯ, ಬಾಹು ಅನ್ನುವ ಶಬ್ದಕ್ಕೆ ಬಾಹ ಬಾಹು ಎರಡೂ ಕೂಡ ಒಂದೇ ಅರ್ಥ. ಬಾಹುಗಳು ಅಂತ ನಾವು ಹೇಳ್ತೀವಿ, ಯಾವ್ದು ಹೇಳ್ತೀವೋ ಅದಕ್ಕೆ ಬಾಹ ಅಂತಲೂ ಕರೀತಾರೆ. ಆದ್ದರಿಂದ ಬಾಹು ಶಬ್ದ ಪರ್ಯಾಯ ಬಾಹ ಶಬ್ದ ಅಂತ, ಅಂದ್ರೆ ಪರ್ಯಾಯ ಶಬ್ದ, ಅನದರ್ ವರ್ಡ್. ಆದ್ದರಿಂದ ಬಾಹುಗಳಿಂದ ಆ ಬಾಹುಗಳು ಹೇಗಿದೆ ಅಂತ ಹೇಳ್ತಾ ಇದೆ. ರಣಡ್ಡಮರಯ ಸ್ಫುರದ್ದನೆಯ, ಸೊ ಬಾಹಯ ರಣಡ್ಡಮರಯ, ಒಂದು ಕೈಯಲ್ಲಿ ಡಮರವನ್ನು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಸ್ಫುರತ್ ಹರಿನಯ, ನೀವು ಜಿಂಕೆಯನ್ನು ಹಿಡ್ಕೊಂಡಿದ್ದಾರೆ ಅಂತೇಳಿ. ಏನ್ ಜಿಂಕೆಯನ್ನು ಹಿಡ್ಕೊಂಡು ಹೇಗೆ ನಾಟ್ಯ ಮಾಡುವುದು ಅಂದರೆ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ಅದು ಒಂದು ಉಪಲಕ್ಷಣತೆಯ ಅಂದರೆ, ಚಲ ಪ್ರಾಣಿಗಳು ಅಚಲ ಜಡವಾದದ್ದು ಎರಡನ್ನು ಕೂಡ ರುದ್ರದೇವರು ಕೂಡ ಅವರು ನೇಮನ ಮಾಡ್ತಾ ಇದ್ದಾರೆ. ಭಗವಂತನ ಆಜ್ಞೆಗೆ ಒಳಪಟ್ಟವರಾಗಿ ಅವರು ಕೂಡ ಚಲ ಅಚಲವಾದ, ಇಲ್ಲ ಪ್ರಾಣ ಇಲ್ಲೋ ಇರುವುದು, ಪ್ರಾಣ ಇಲ್ಲದೆ ಇರುವುದು, ಎಲ್ಲವನ್ನು ಕೂಡ ನೇಮನ ಮಾಡುವವರು ಆಗಿದ್ದಾರೆ. ಆದ್ದರಿಂದ ಅವರು ಸ್ಫುರಧಾರಣೆಯ ಶೋಭಾಯಮಾನವಾಗಿರುವಂತಹ ಜಿಂಕೆಯನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಅದನ್ನು ಹಿಡ್ಕೊಂಡು ನೃತ್ಯ ಮಾಡ್ತಾ ಇದ್ದಾರೆ. ಅಂದರೆ ಅವರ ನೃತ್ಯ ಸಾಮರ್ಥ್ಯವನ್ನು ಚಿಂತನೆ ಮಾಡುವಂತಹ ಒಂದು ಕ್ರಮ ಇದು. ಆ ವಿಧವಾಗಿ ಆ ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡು, ಅದಕ್ಕೆ ಮೃಗಹಸ್ತ ಅಂತೇಳಿ, ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡವರು ಅಂತೇಳಿ. ಸೊ ಹಿಡ್ಕೊಂಡು ನಾಟ್ಯ ಮಾಡ್ತಾ ಇದ್ದಾರೆ. ಕಟ್ವಾಂಗ, ಕಟ್ವಾಂಗ ಅನ್ನೋದಕ್ಕೆ ಚೇತನ ಜಡ, ಚೇತನದ ಒಂದು ಸಾಂಕೇತಿಕ ಆ ಜಿಂಕೆ ಆದರೆ, ಜಡಗಳ ಸಾಂಕೇತಿಕವಾಗಿ ಕಟ್ವಾಂಗ, ಸಕಟ್ವ ಸ ಅಂದ್ರೆ ಸಹಿತ, ಕಟ್ವಾಂಗಯ ಸಹಿತೇನ ಅಂತೇಳಿ, ಸಕಟ್ವಾಂಗಯ, ಕಟ್ವಾಂಗ ಅಂದ್ರೆ ಮನುಷ್ಯದ ಪಾದಗಳು, ಮನುಷ್ಯದ ಕಾಲುಗಳು. ಮನುಷ್ಯದ ಕಾಲುಗಳೇನ್ರಿ ಅಂದ್ರೆ ಮನುಷ್ಯದ ಕಾಲು ಏನ್ ಮಾಡುತ್ತೆ ನಮಗೆ, ನಾವು ಮಲ್ಕೊಂಡಾಗ ಅದಕ್ಕೆ ನಮಗೊಂದು ಸ್ಥಿರವಾದ ಆಸನವನ್ನು ಕೊಡುತ್ತೆ. ಆದ್ದರಿಂದ ಸ್ಥಿರತ್ವ ಬರಬೇಕಂದ್ರೆ ಮನೋಭಿಮಾನಿಯಾದಂತಹ ರುದ್ರದೇವರ ಅನುಗ್ರಹ ಬೇಕು. ಆದ್ದರಿಂದ ಅವರು ಈ ಮಂತ್ರದ ಸಾಲುಗಳ ಸಹಿತವಾಗಿ ಅಂದರೆ ನಮಗೆ ಅದನ್ನು ಸಾಂಕೇತಿಕವಾಗಿ ನಮಗೆ ಆ ಸ್ಥಿರತ್ವವನ್ನು ಕೊಡತಕ್ಕವರಾಗಿದ್ದಾರೆ. ಆದ್ದರಿಂದ ಬಾಹುಗಳಲ್ಲಿ ಆ ಮಂತ್ರದ ಕಾಲುಗಳನ್ನು ಕೂಡ ಹಿಡ್ಕೊಂಡು ನಾಟ್ಯ ಮಾಡುವವರಾಗಿದ್ದಾರೆ. ನಾಟ್ಯದ ವಿವಿಧವಾದ ರೀತಿಗಳನ್ನು ಮಾಡುವಂಥದ್ದು. ಸೊ ಅದಕ್ಕೆ ಅವರು ಅಷ್ಟು ಕೈಗಳಿಂದ ಒಂದು ಕೈಯಲ್ಲಿ ಮಂಚದ ಪಾದಗಳನ್ನು ಹಿಡ್ಕೊಂಡಿದ್ದಾರೆ, ಹಿಡ್ಕೊಂಡು ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಬಾಹಯ ರಣಡ್ಡಮಯ ಸ್ಫುರಧರಣೆಯ ಸಕಟ್ವಾಂಗಯ ಈ ವಿಧವಾಗಿ ಕೈಯಲ್ಲಿ ಬೇರೆ ಬೇರೆ ಕೈಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಚೇತನಗಳನ್ನು ಜಡಗಳನ್ನು ಕೂಡ ಹಿಡ್ಕೊಂಡವರಾಗಿದ್ದಾರೆ. ಚಲಾಭಿ ಅಚಲಾಭಿ ಜಿಂಕೆ ಚಲನ ಮಾಡುವಂಥದ್ದು, ಆದರೆ ಮಂಚದ ಕಾಲುಗಳು ಯಾವಲ್ಲೂ ಚಲನ ಮಾಡೋದಿಲ್ಲ, ಸ್ಥಿರವಾಗಿರುವಂಥದ್ದು. ಆದ್ದರಿಂದ ಚಲನ ಮಾಡುವುದು ಸ್ಥಿರವಾಗಿರುವಂಥದ್ದು. ಚಲಾಭಿ ಅಚಲಾಭಿ ಅಪಿ ಅಗಣಿತಾಭಿ ಉನೃತ್ಯತಃ ಅಗಣಿತವಾದ ಸಂಖ್ಯೆ ಇಲ್ಲ ಅಂದ್ರೆ ಇಷ್ಟೇ ಬಾಹುಗಳಲ್ಲ, ಏಳು ಬಾಹುಗಳು, ಎಂಟು ಬಾಹುಗಳು, ಹದಿನಾರು ಬಾಹುಗಳು, ಹದಿನಾಲ್ಕು ಬಾಹುಗಳು ಅಂತಲೇ ಅಲ್ಲ. ಭಗವಂತನ ಪ್ರತಿಬಿಂಬರಾಗಿದ್ದಾರೆ. ಭಗವಂತ ಹೇಗಾದರೆ ಅವನು ಬಹುದರ ಭಗವಂತ ಅನೇಕ ಬಾಹುಗಳಿಂದ ಅನೇಕ ಉದರಗಳಿಂದ ಭಗವಂತ ಹೇಗಿತ್ತಾನೋ ಆ ವಿಧವಾದ ಚಿಂತನೆಯನ್ನು ಮಾಡುವಂಥದ್ದು. ಅಂದರೆ ಭಗವಂತನಷ್ಟು ಅಲ್ಲ, ಆದರೆ ಇವರು ಕೂಡ ಅನೇಕ ಬಾಹುಗಳಿಂದ ಕೂಡಿದವರಾಗಿದ್ದಾರೆ. ಆದ್ದರಿಂದ ಅನೇಕ ಬಾಹುಗಳ ಚಿಂತನೆ ಈ ವಿಧವಾಗಿ ಅಗಣಿತ ಎಣಿಸಲಕ್ಕೆ ಸಾಧ್ಯ ಇಲ್ಲದಷ್ಟು ಬಾಹುಗಳಿಂದ ಕೂಡಿದವರಾಗಿ ಅವರು ಉನ್ನೃತ್ಯದ ಉತ್ಕೃಷ್ಟವಾಗಿ ನಾಟ್ಯವನ್ನು ಮಾಡುವವರಾಗಿದ್ದಾರೆ. ಹದಿನಾಲ್ಕು ಲೋಕಗಳಲ್ಲಿ ಅವರು ಕೂಡ ಆಶ್ಚರ್ಯದಿಂದ ಇದನ್ನು ನೋಡ್ತಾ ದೇವತೆಗಳು ಇದನ್ನು ದರ್ಶನ ಮಾಡತಕ್ಕವರೇ ಯೋಗ್ಯರಾಗಿದ್ದಾರೋ ಅವರೆಲ್ಲರೂ ಕೂಡ ನೋಡ್ತಾ ಜಯ 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 ಅಂಥೇಳಿ ಜಯಕಾರವನ್ನು ಮಾಡ್ತಾ ಇದ್ದಾರೆ ರುದ್ರದೇವರಿಗೆ ಅಂಥೇಳಿ. ಆ ರುದ್ರದೇವರ ನಾಟ್ಯದ ನೃತ್ಯದ ವಿಲಾಸದ ಸೊಬಗನ್ನು ಇದರಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಮಟ್ಟಿಗೆ ಇನ್ನೂ ನೋಡೋಣ. ಜಯ ಶ್ರೀನಿವಾಸ. ಕೃಷ್ಣಾರ್ಪಣ ವಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ ಸಿಕ್ಸ್ ಸುತ್ತೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದ್ರಿ ಹರೀಶ್. ಇನ್ನು ಪ್ರಶ್ನೆಗಳಿಲ್ಲ ಅಂದ್ರೆ ಬರೋ ವಾರ ನೋಡೋಣ. ಹರೀಶ್ ಶ್ರೀನಿವಾಸ.
ಹರೀಶ್ ನಮಸ್ತೆ. ಹರೀಶ್
goodbye.